ಮಾಡೋಣ.
ಓಂ ಶ್ರೀ ಗುರುಭ್ಯೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತಲಂ ಭಜೇ ತಾಪತ್ರಯಾಪಹಂ ಮಿಥ್ಯಾ ಸಿದ್ಧಾಂತ ದುಧ್ವಾಂತ ವಿಧ್ವಂಸಕ್ಷಣ ಜಯತೀರ್ಥಕರ್ತನೆ ಭಾಸತಾಂ ಹೃದಂಬರೇ ಅರ್ಥಿಕಲ್ಪಿತ ಕಲ್ಪೋಯಂ ಪ್ರತ್ಯತ್ಯ ಕೇಸರಿ ವ್ಯಾಸತೀರ್ಥ ಗುರು ಭೂಯಾತ್ ಅಸ್ಮದಿಷ್ಟಾತಿ ಸಿದ್ಧಯೇ ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಗಾಕರಾನಹಂ ವಾದಿರಾಜ ಗುರುನ್ ವಂದೇ ಹೈಗ್ರೀವದಾಶ್ರಯಾನ್ ಪೂಜ್ಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತ್ರವೇ ವೈಷ್ಣವೇಂದ್ರವರೇಂದವೇ ಶ್ರೀರಾಘವೇಂದ್ರ ಗುರುವೇ ನಮೋಚ್ಚಂದ್ರದಯಾಳವೇ ಆಪಾದಮೌಳಿ ಪರ್ಯಂತಂ ಗುರುನಾಮಾಕ್ತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧೇಂ ಚ ಮನೋರಥಾಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾವು ಭಗವದ್ಗೀತೆಯಲ್ಲಿ ಮೂರನೇ ಅಧ್ಯಾಯದಲ್ಲಿ ನಾವು ಮಾಡ್ತಾ ಇದ್ದೀವಿ. ಅಲ್ಲಿ ಒಂದು 14, 15, 16 ಈ ಶ್ಲೋಕಗಳಲ್ಲಿ ಬರುವಂತಹ ಜಗಚ್ಚಕ್ರದ ಬಗ್ಗೆ ಆಚಾರ್ಯರು ಮಾಡಿದಂತಹ ಭಾಷ್ಯ ತಾತ್ಪರ್ಯಗಳ ಮೂಲಕವಾಗಿ ಅದು ನೋಡಿದ್ದೀವಿ. ಇನ್ನು ತಾತ್ಪರ್ಯದಲ್ಲಿ ಸ್ವಲ್ಪ ಉಳಿದಿದೆ. ಇವತ್ತು ಗೀತಾವೃತ್ತಿ ಮೂಲಕವಾಗಿ ರಾಯರು ಮಾಡಿದ ಮಾದ್ರೆ ಒಂಥರ ರೀಕ್ಯಾಪ್ ಮಾಡಿದಂಗಾಗತ್ತೆ ಅಂತ ಹೇಳಿ, ಸೊ ಗೀತಾವೃತ್ತಿಯ ಮೂಲಕವಾಗಿ ಮತ್ತು ಮೂರನೇ ಅಧ್ಯಾಯ 3rd chapter ಅದರಲ್ಲಿ 14, 15 ಆ ಶ್ಲೋಕಗಳಲ್ಲಿ ಹೇಳಿದ ಮಾತನ್ನು ಇವತ್ತು ಗೀತಾವೃತ್ತಿಯ ಮೂಲಕವಾಗಿ ನೋಡೋಣ. ಸೈಕ್ಲಿಕ್ ಪ್ರಾಸೆಸ್, ನಮಗೆ ಈ ಪ್ರಪಂಚದಲ್ಲಿ ಕಾಣಿಸುವಂತಹ ಸೈಕ್ಲಿಕ್ ಪ್ರಾಸೆಸ್, ಆ ಜಗಚ್ಚಕ್ರದಲ್ಲಿ ಜೀವರಾಶಿಗಳಿಗೆ ಇರುವಂತಹ ರೋಲ್ ಎಂತಹದ್ದು, ಅಲ್ಲಿರುವ ಶಬ್ದಗಳ ಅರ್ಥ ಏನು, ಒಳಗಿನ ಅರ್ಥ ಏನು, ಅಲ್ಲಿ ಜಗಚ್ಚಕ್ರವನ್ನು ಹೇಗೆ ವರ್ಣನೆ ಮಾಡಿದ್ದಾರೆ, ಯಾಕೆ ವರ್ಣನೆ ಮಾಡಿದ್ದಾರೆ, ಇವೆಲ್ಲವನ್ನು ನಮಗೆ ಗೀತಾವೃತ್ತಿ ಮೂಲಕವಾಗಿ ನೋಡೋಣ. ಇಲ್ಲಿ ಈ ಶ್ಲೋಕಗಳು 14, 15 14 and 15 verses ಫ್ರಮ್ 3rd chapter. ಅಲ್ಲಿ ಹೇಳ್ತಾರೆ, ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ ಅರ್ಜುನನಿಗೆ, ಅನ್ನಾತ್ ಭವಂತಿ ಭೂತಾನಿ, ಪಜ್ಜನ್ಯಾತ್ ಅನ್ನ ಸಂಭವ, ಯಜ್ಞಾತ್ ಭವತಿ ಪಜ್ಜನ್ಯೋ, ಯಜ್ಞ ಕರ್ಮ ಸಮುದ್ಭವ, ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ, ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ. ನಮಗೆ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ, ಬ್ರಹ್ಮ ಯಾವಾಗಲೂ ಯಜ್ಞದಲ್ಲಿ ಪ್ರತಿಷ್ಠಿತನಾಗಿದ್ದಾನೆ, ನೆಲೆಸಿದ್ದಾನೆ, ನೆಲೆಕೊಂಡಿದ್ದಾನೆ ಅಂತೇಳಿ ಹೇಳುವ ಶಬ್ದವನ್ನು ಪ್ರಯೋಗ ಮಾಡ್ತಾರೆ ಎಲ್ಲ ಕಡೆ. ನಾವು ನೋಡ್ತೀವಿ ಪರಮಾತ್ಮ ಯಜ್ಞದಲ್ಲಿ ಪ್ರತಿಷ್ಠಿತನಾಗಿದ್ದಾನೆ, ನೆಲೆಸಿದ್ದಾನೆ ಅಂದ್ರೆ ಏನು, ಯಾಕೆ ಈ ಶಬ್ದ ಬರಲಿಕ್ಕೆ ಕಾರಣವೇನು, ಈ ಜಗಚ್ಚಕ್ರದ ವರ್ಣನೆಯಲ್ಲಿ ನಮಗೆ ಅದು ಸ್ಪಷ್ಟವಾಗಿ ಗೋಚರವಾಗುತ್ತೆ ಅಂತ ಹೇಳಿ ಈ ಸೈಕ್ಲಿಕ್ ಪ್ರಾಸೆಸ್ ಇರುವ ಕಾರಣದಿಂದ, ಇಟ್ಸ್ ಲೈಕ್ ಸೈಕ್ಲಿಕ್ ಪ್ರಾಸೆಸ್, ಸೊ ಯು ಕ್ಯಾನ್ ಸ್ಟಾರ್ಟ್ ಫ್ರಮ್ ಎನಿ ಪಾಯಿಂಟ್ ಅಂಡ್ ಕಮ್ ಬ್ಯಾಕ್ ಟು ದಟ್ ಪಾಯಿಂಟ್. ಯಾವುದೇ ಒಂದು ಪಾಯಿಂಟ್ ನೀವು ತಗೊಂಡ್ರೆ ಆ ಪಾಯಿಂಟ್ ಹತ್ರ ನೀವು ಮನ ಮತ್ತು ಬರಬಹುದು. ಉದಾಹರಣೆಗೆ ಇಲ್ಲಿ ಅನ್ನಾತ್ ಭವಂತಿ ಭೂತಾನಿ ಅಂತ ಹೇಳಿ, ಅಂದ್ರೆ ಪ್ರಾಣಿಗಳೆಲ್ಲ, ಅಂದ್ರೆ ಪ್ರಾಣಿಗಳಂದ್ರೆ ಪ್ರಾಣಿಗಳ ಶರೀರ, ಅದು ಅನ್ನದಿಂದ ಉಂಟಾಗತ್ತೆ. ಬಿಕಾಸ್ ಅನ್ನ ಫುಡ್ ಅದರ ಮೂಲಕವಾಗಿ ರೇತಸ್ಸು, ಅದರ ಮೂಲಕವಾಗಿ ರೇತೋ ಶಕ್ತಿ ಬಂದು, ಅದರ ಮೂಲಕವಾಗಿ ಪ್ರಾಣಿಗಳ ಉದ್ಭವ, ಶರೀರ ಪ್ರಾಪ್ತಿ. ಪ್ರಾಣಿಗಳು ಅಂದ್ರೆ ಜೀವ ನಿತ್ಯವಾದರೂ ಕೂಡ ಆ ಜೀವಕ್ಕೆ ದೇಹ ಸಂಪ್ರಾಪ್ತಿ, ದೇಹ ದೊರಕುವುದು, ಬಾಡಿ ಆಪ್ಟೈನಿಂಗ್ ದ ಬಾಡಿ, ಇದು ನಮಗೆ ಹೇಗಾಗತ್ತೆ, ಅನ್ನದ ಮೂಲಕವಾಗಿ ಆಗತ್ತೆ. ಅದಕ್ಕೆ ಅನ್ನಾದ್ ಭವಂತಿ ಭೂತಾನಿ, ಫುಡ್ ಮೆಟೀರಿಯಲ್ಸ್ ಇಂದ ಪ್ರಾಣಿಗಳು ಉಂಟಾಗತ್ತೆ, ಅಂದ್ರೆ ಅದರ ಹುಟ್ಟು ಆಗತ್ತೆ. ದೇ ಗೆಟ್ ಬಾರ್ನ್, ದೇ ಆಲ್ಸೋ ಗೆಟ್ ಎನ್ಹ್ಯಾನ್ಸ್ಡ್. ನಮಗೆ ಒಂದೊಂದು ಕ್ಷಣದಲ್ಲಿ ಕೂಡ ಒಂದೊಂದು ಜೀವಕಣ ಸೆಲ್ಸ್ ಆರ್ ಬಾರ್ನ್ ಕಂಟಿನ್ಯೂಸ್ ಅಟ್ ಆಲ್ ಟೈಮ್ಸ್. ಸೊ ಈ ವಿಧವಾಗಿ ಗ್ರೋತ್ಗೆ ಕೂಡ ನಮಗೆ ಕಾರಣವಾಗಿದೆ. ಈ ವಿಧವಾಗಿ ಅನ್ನದ ಮೂಲಕವಾಗಿ ಪ್ರಾಣಿಗಳು ಉಂಟಾಗತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಪರ್ಜನ್ಯಾದ ಅನ್ನ ಸಂಭವ, ಈ ಅನ್ನ ಎಲ್ಲಿಂದ ಬರುತ್ತೆ ಅಂದ್ರೆ ಪರ್ಜನ್ಯದಿಂದ ಬರುತ್ತೆ. ಪರ್ಜನ್ಯ ಅನ್ನುವ ಶಬ್ದಕ್ಕೆ ಎರಡು ವಿಧವಾಗಿ ನಾವು ನೋಡಿದ್ದೀವಿ ಭಾಷೆ ತಾತ್ಪರ್ಯದಲ್ಲಿ, ಅದನ್ನೇ ಇಲ್ಲಿ ಕೂಡ ರಾಯರು ಕೂಡ ಅದೇ ಹೇಳ್ತಾರೆ. ಪರ್ಜನ್ಯ ಅಂತ ಹೇಳಿದರೆ ಮೇಘಗಳ ಅಭಿಮಾನಿಯಾದ ಸೂರ್ಯ ಅಂತ ತಗೋಬಹುದು, ಇಲ್ಲ ಮೇಘ ಮಂಡಲವೇ ಅಂತ ತಗೋಬಹುದು. ಅಂದ್ರೆ ಆ ಅನ್ನ ಬರಬೇಕಂದ್ರೆ ಗ್ರೀನ್ಸ್ ಫಾರ್ಮ್ ಆಗಬೇಕಂದ್ರೆ, ಇಲ್ಲ ವೆಜಿಟೇಬಲ್ಸ್, ಯಾವುದೇ ಒಂದು ಅನ್ನಕ್ಕೆ ಬೇಕಾದ ವಸ್ತುಗಳು ಬರಬೇಕಂತ ಹೇಳಿದರೆ ಅದಕ್ಕೆ ಮಳೆ ಬೇಕು. ಮಳೆ ಬರಬೇಕಂದ್ರೆ ಸೂರ್ಯನ ಅನುಗ್ರಹ ಇರಬೇಕು, ಮೇಘಗಳು ಇರಬೇಕು. ಸೂರ್ಯನ ಅನುಗ್ರಹದಿಂದ ಮೇಘಗಳ ಮೂಲಕವಾಗಿ ಮಳೆ ಬರುತ್ತೆ, ಮಳೆ ಬಂದರೆ ಅನ್ನ ಉಂಟಾಗುತ್ತೆ. ಸೊ ಅನ್ನ ಬೆಳಿಬೇಕಂತ ಹೇಳಿದರೆ ನಮಗೆ ಮೇಘಗಳು ಬೇಕು, ಪರ್ಜನ್ಯ ಬೇಕು. ಪರ್ಜನ್ಯ ಅಂದ್ರೆ ಸೂರ್ಯ, ಮೇಘಗಳ ಅಭಿಮಾನಿ, ಇಲ್ಲ ಮೇಘ ಸಂತತಿ, ಮೇಘಗಳೇ ಅಂತ ತಗೋಬಹುದು. ಈ ವಿಧವಾಗಿ ಪರ್ಜನ್ಯದಿಂದ ಅನ್ನ ಉಂಟಾಗತ್ತೆ, ಅನ್ನ ಸಂಭವ. ಈ ಪರ್ಜನ್ಯ ಮೇಘಗಳು ಇಲ್ಲ ಸೂರ್ಯ, ಮೇಘದ ಅಭಿಮಾನಿಯಾದ ಸೂರ್ಯ ಇವು ಹೇಗೆ ಬರ್ತಾನೆ ಅಂತ ಹೇಳಿದ್ರೆ ಯಜ್ಞಾತ್ ಭವತಿ ಪರ್ಜನ್ಯೋ. ಈಗ ಮೇಘಮಂಡಲದ ಅಭಿಮಾನಿ ದೇವತೆ ಸೂರ್ಯ ಹೇಗೆ ಬರ್ತಾನೆ ಅಂತ ಹೇಳಿದ್ರೆ ಯಜ್ಞದಿಂದ. ಅದೇ ಹಾಗೆ ರೀ, ಯಜ್ಞ ಅಂದ್ರೆ ಯಜ್ಞ ಇಲ್ಲದೆ ಇದ್ದರೆ ಮತ್ತೆ ಸೂರ್ಯ ಇರುವುದಿಲ್ಲವಾ? ಯಜ್ಞಗಳ ಮೂಲಕವಾಗಿ ಸೂರ್ಯ ಬರ್ತಾನೆ ಅಂದ್ರೆ ಅರ್ಥ ಏನು ಅಂತ ಹೇಳಿದರೆ, ಈ ಯಜ್ಞಗಳನ್ನು ಮಾಡುವುದರ ಮೂಲಕವಾಗಿ ಆ ಮಂತ್ರ ಬಲದಿಂದ ಸೂರ್ಯನಿಗೆ ಒಂದು ಪೋಷಣ ಉಂಟಾಗುತ್ತೆ. ಇದು ನಮಗೆ ಔಪಚಾರಿಕ ಅಂತ ಕರೀತಾರೆ. ಔಪಚಾರಿಕ ಅಂದ್ರೆ ಉಪಚಾರವಾಗಿ ಹೇಳುವಂತ ಮಾತು. ಅಂದ್ರೆ ಇಸ್ ನಾಟ್ ಇಸ್ ದಟ್ ಫಿಸಿಕಲಿ ಯಜ್ಞದಿಂದಲೇ ಸೂರ್ಯ ಹುಟ್ಟುತ್ತಾ ಇದ್ದಾನೆ ಅಂತ ಅರ್ಥ ಅಲ್ಲ. ಯಜ್ಞಗಳ ಮೂಲಕವಾಗಿ ಸೂರ್ಯನಿಗೆ ಒಂದು ಬಲ ಉಂಟಾಗತ್ತೆ. ಇದು ಔಪಚಾರಿಕವಾದ ಉಪಚಾರ ಅಂದ್ರೆ ಇಟ್ಸ್ ಎ ಫಿಗರೇಟಿವ್ ಎಕ್ಸ್ಪ್ರೆಷನ್, ನಾಟ್ ಎ ಲಿಟರಲ್ ಎಕ್ಸ್ಪ್ರೆಷನ್ ಬಟ್ ಎ ಫಿಗರೇಟಿವ್ ಎಕ್ಸ್ಪ್ರೆಷನ್ ಅಂತ ಹೇಳ್ತೀವಲ್ಲ, ಆ ವಿಧವಾಗಿ ಔಪಚಾರಿಕವಾದ ಮಾತು. ಯಜ್ಞದಿಂದ ಪರ್ಜನ್ಯ ಉಂಟಾಗ್ತಾನೆ. ಮತ್ತೆ ಈ ಯಜ್ಞ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ, ಈ ಯಜ್ಞಗಳು ಕರ್ಮಗಳಿಂದ ಬರುತ್ತೆ. ಅಂದ್ರೆ ಏನು, ಯಜ್ಞ ಮಾಡಬೇಕಂದ್ರೆ ಕರ್ಮ ಮಾಡಬೇಕು. ಕರ್ಮ ಮಾಡದೇ ಇದ್ರೆ, ಕರ್ಮ ಮಾಡುವ ಶಕ್ತಿ ಇಲ್ಲದೇ ಇದ್ದರೆ ಯಜ್ಞ ನಡೆಯುವುದಿಲ್ಲ. ಯಜ್ಞಗಳು ಬರಬೇಕಂತ ಹೇಳಿದ್ರೆ, ಯಜ್ಞ ಮಾಡಬೇಕಂದ್ರೆ ಕರ್ಮಗಳು ಬೇಕು. ಕರ್ಮದಿಂದ ಯಜ್ಞಗಳು ಉಂಟಾಗತ್ತೆ. ಮತ್ತೆ ಈ ಕರ್ಮ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ, ಕರ್ಮಗಳನ್ನು ಮಾಡಬೇಕಂತ ಹೇಳಿದ್ರೆ, ಕರ್ಮ ಬ್ರಹ್ಮೋದ್ಭವಂ, ಪರಮಾತ್ಮ ನಮಗೆ ಶಕ್ತಿ ಕೊಟ್ಟು ಮಾಡಿ ಮಾಡಿಸುವ, ನಡೆದು ನಡೆಸುವ, ಎಲ್ಲ ಕಡೆ ಪರಮಾತ್ಮ ಬಿಂಬರೂಪನಾಗಿ ತಾನು ಮಾಡಿದರೆ ಪ್ರತಿಬಿಂಬರಾಗಿ ಜೀವರಾಶಿಗಳು ತಮ್ಮ ಕಾರ್ಯಗಳನ್ನು ಮಾಡುತ್ತಾರೆ. ಪರಮಾತ್ಮ ಮಾಡದಿದ್ದರೆ, ಬಿಂಬರೂಪನಾಗಿ ಅವನು ಏನು ಮಾಡದೇ ಇದ್ದರೆ ಯಾರು ಏನು ಮಾಡಲಿಕ್ಕಾಗೋದಿಲ್ಲ. ಆ ಕಾರಣದಿಂದ ಪರಮಾತ್ಮನಿಂದಲೇ ಕರ್ಮಗಳು ಉಂಟಾಗತ್ತೆ. ಅದಕ್ಕೆ ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ, ಕರ್ಮಗಳೆಲ್ಲವೂ ಕೂಡ ಪರಬ್ರಹ್ಮ ಪರಮಾತ್ಮನಿಂದಲೇ ಕರ್ಮಗಳು ಉಂಟಾಗತ್ತೆ ಅಂತ ತಿಳುಕೊ ಅಂತೇಳಿ ಹೇಳ್ತಾ ಇದ್ದಾನೆ. ಮತ್ತೆ ಬ್ರಹ್ಮ ಎಲ್ಲಿಂದ, ಪರಮಾತ್ಮ ಎಲ್ಲಿಂದ ಬರ್ತಾನೆ? ಪರಮಾತ್ಮ ನಿತ್ಯನಾಗಿದ್ದಾನೆ. ಪರಮಾತ್ಮ ಬರುವುದಂದೇನು? ಪರಮಾತ್ಮನಿಗೆ ಹುಟ್ಟು ಇಲ್ಲ, ಹುಟ್ಟು ಸಾವುಗಳಿಲ್ಲದವನು. ಸೊ ಪರಮಾತ್ಮ ಎಲ್ಲಿಂದ ಬರ್ತಾನೆ? ಈ ಚಕ್ರ ಬರಬೇಕಂದ್ರೆ ಚಕ್ರದಲ್ಲಿ ಪರಮಾತ್ಮ ಬರುವುದು ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ, ಪರಮಾತ್ಮ ಬರುವುದಂತ ಹೇಳಿದ್ರೆ ಪರಮಾತ್ಮನ ಅಭಿವ್ಯಕ್ತಿ ಆಗುವುದು, ಪರಮಾತ್ಮನ ಬಗ್ಗೆ ವಿಷಯ ತಿಳಿಯುವುದು. ಪರಮಾತ್ಮ ಇದ್ದಾನೆ ಅಂತ ನಮಗೆ ಗೊತ್ತಿಲ್ಲ, ಅವನು ಅವ್ಯಕ್ತ. ಅವ್ಯಕ್ತ ಗೋಚರನಾದ, ಯಾರೇ ಕಣ್ಣಿಗೆ ಕಾಣಸೇ ಇರುವ ಪರಮಾತ್ಮ ನಮಗೆ ತಿಳಿಯಬೇಕು, ಇರುವುದೇ ತಿಳಿಯಬೇಕು, ಅವನ ಇರುವಿಕೆ ತಿಳಿಯಬೇಕಂತ ಹೇಳಿದರೆ ಅದಕ್ಕೆ ನಮಗೆ ಬೇಕಾದ ವೇದಗಳು. ವೇದಗಳ ಮೂಲಕವಾಗಿ ಪರಮಾತ್ಮನ ತಿಳುವಳಿಕೆ ಬರುತ್ತೆ. ಆಗಮಗಳ ಮೂಲಕವಾಗಿ ಪರಮಾತ್ಮ ಇದ್ದಾನೆ ಅನ್ನೋ ತಿಳಿಯುತ್ತೆ. ಕೇವಲ ಆಗಮ ಗೋಚರ, ನಿಗಮ ಗೋಚರ ಅವನು. ಆ ಕಾರಣದಿಂದ ಈ ಆಗಮಗಳಿಂದ ತಿಳಿಯಲ್ಪಡುವ ಪರಮಾತ್ಮ ಅವನು ಅಕ್ಷರ ಅಂತ ಹೇಳಿದರೆ, ಇಲ್ಲಿ ಅಕ್ಷರದಿಂದ ನಮಗೆ ತಿಳಿಯುವ ಅಕ್ಷರಗಳ ಮೂಲಕವಾಗಿರುವಂತಹದ್ದು ವೇದ. ಈ ವಿಧವಾಗಿ ವೇದಗಳು ಅಷ್ಟೇ ಅಲ್ಲದೆ ವೇದಗಳಂತೆ ವೇದದಲ್ಲಿ ಇರುವ ಭಾವಗಳನ್ನೇ ಹೇಳುವಂತಹ ಪುರಾಣ, ಇತಿಹಾಸ ಇತ್ಯಾದಿಗಳು, ಸಮಸ್ತ ಅಕ್ಷರ ಸಮುದಾಯ ಎಲ್ಲ, ಅಂದ್ರೆ ಜ್ಞಾನವನ್ನು ಕೊಡುವ, ಸರಿಯಾದ ಜ್ಞಾನವನ್ನು ಕೊಡುವ ಅಕ್ಷರ ಸಮುದಾಯಗಳು ಯಾವುದು, ನಿರ್ದಿಷ್ಟ ಶಬ್ದಗಳು ಯಾವುದಿದೆ, ಅವೆಲ್ಲವೂ ಕೂಡ ಅಕ್ಷರಗಳು. ಈ ಕಾರಣದಿಂದ ಈ ಅಕ್ಷರ ಸಮುದಾಯದಿಂದ ನಮಗೆ ಬ್ರಹ್ಮದೇವರು ಅಂದ್ರೆ ಪರಮಾತ್ಮ, ಇಲ್ಲಿ ಬ್ರಹ್ಮ ಅಂದ್ರೆ ಪರಬ್ರಹ್ಮ, ಅವನು ಅಕ್ಷರ ಸಮುದ್ಭವ. ವೇದಗಳಿಂದ ನಮಗೆ ತಿಳಿಯಲ್ಪಡುತ್ತಾನೆ. ಇಲ್ಲಿ ಕೂಡ ನಮಗೆ ಹೇಗೆ ಆದರೆ ಆದಿತ್ಯ ಯಜ್ಞಗಳಿಂದ ಬರ್ತಾನೆ ಅಂದ್ರೆ ಬಲ ಬರುತ್ತೆ ಉಂಟಾಗುತ್ತೆ. ಇಲ್ಲಿ ವೇದಗಳಿಂದ ಪರಮಾತ್ಮ ಬರ್ತಾನೆ ಅಂತ ಹೇಳಿದ್ರೆ ವೇದಗಳಿಂದ ಪರಮಾತ್ಮನ ತಿಳುವಳಿಕೆ ಬರುತ್ತೆ. ಇದು ಕೂಡ ಔಪಚಾರಿಕವಾದ ಮಾತು ಅಂತ ಹೇಳಿದ್ರೆ, ಪರಮಾತ್ಮ ವೇದಗಳಿಂದ ಬರ್ತಾನೆ ಅಂದ್ರೆ ವೇದಗಳಿಂದ ನಮಗೆ ಪರಮಾತ್ಮ ಗೋಚರನಾಗ್ತಾನೆ, ತಿಳಿತಾನೆ. ಆ ಕಾರಣದಿಂದ ಬ್ರಹ್ಮ ಅಕ್ಷರ ಸಮುದ್ಭವಂ ಅಂತ ಹೇಳಿದ್ದಾರೆ. ಅದಕ್ಕೆ ತಸ್ಮಾತ್ ಸರ್ವಗತಂ ಬ್ರಹ್ಮ, ಅದಕ್ಕೆ ನಮಗೆ ಸರ್ವಗತನ, ಎಲ್ಲರಲ್ಲಿಯೂ ಅಂತರ್ಯಾಮಿಯಾಗಿ ಎಲ್ಲರ ಒಳಗೆ ಇರುವಂತಹ ಸರ್ವವ್ಯಾಪ್ತನಾಗಿರುವಂತಹ ಪರಮಾತ್ಮ ಬ್ರಹ್ಮ, ಅವನು ಸರ್ವವ್ಯಾಪ್ತನಾಗಿದ್ದಾನೆ. ಅದಕ್ಕೆ ಆ ಸರ್ವಗತನಾದ ಆ ಪರಬ್ರಹ್ಮ ನಿತ್ಯಂ ಯಾವಾಗಲೂ ಕೂಡ ಯಜ್ಞದಲ್ಲಿಯೇ ಪ್ರತಿಷ್ಠಿತ ನೆಲೆಸಿದ್ದಾನೆ ಅಂತ ಹೇಳ್ತಾರೆ. ಇಲ್ಲಿ ಕೆಲವು ಜನ ನಾವು ನೋಡಿದ್ದೀವಿ, ಲಾಸ್ಟ್ ಎರಡು ತಿಂಗಳ ಕೆಳಗೆ ಕ್ಲಾಸ್ ನಡೆದಾಗ ನೋಡಿದ್ದೀವಿ. ಇಲ್ಲಿ ಬ್ರಹ್ಮ ಅಕ್ಷರ ಶಬ್ದಗಳಿಗೆ ಕೆಲವು ವ್ಯಾಖ್ಯಾನಕಾರರು ಕರ್ಮ ಬ್ರಹ್ಮೋದ್ಭವಂ ಅಂದ್ರೆ ಕರ್ಮಗಳು ವೇದಗಳಿಂದ ಉಂಟಾಗತ್ತೆ ಅಂತ ಹೇಳಿದ, ಬ್ರಹ್ಮ ಶಬ್ದಕ್ಕೆ ವೇದ ಅಂತ ಅರ್ಥ ಮಾಡಿ ಅಕ್ಷರ ಅಂತ ಹೇಳಿದಾಗ ಅಕ್ಷರ ಶಬ್ದಕ್ಕೆ ನಮಗೆ ಬ್ರಹ್ಮ ಪರಮಾತ್ಮ ಅಂತ ಅರ್ಥ ಮಾಡಿದ್ದಾರೆ. ಬ್ರಹ್ಮ ಅಂತ ಮಾಡಿ ಅಕ್ಷರ ಅಂದ್ರೆ ಬ್ರಹ್ಮ, ವೇದಗಳು ಬ್ರಹ್ಮನಿಂದ ಬಂದಿದೆ. ಬ್ರಹ್ಮ ಅಕ್ಷರ ಸಮುದ್ಭವಂ, ಅಕ್ಷರಗಳಿಂದ ಅಂದ್ರೆ ಪರಬ್ರಹ್ಮನಿಂದ ವೇದಗಳು ಉಂಟಾಗಿದೆ ಅಂತೇಳಿ ಅರ್ಥ ಮಾಡಿದ್ದಾರೆ. ಇದರಿಂದ ಬಹಳ ಗೊಂದಲಗಳಾಗುತ್ತೆ. ಯಾಕೆಂದ್ರೆ ವೇದವನ್ನು ಪರಮಾತ್ಮ ರಚನೆ ಮಾಡಲಿಲ್ಲ, ಅಪೌರುಷೇಯವಾದದ್ದು ಒಂದು. ಎರಡನೇದು, ವೇದಗಳು ಪರಮಾತ್ಮನಿಂದ ಬಂತು ಅಂತ ಹೇಳಿದರೆ ಮತ್ತೆ ಆ ಪರಮಾತ್ಮ ಎಲ್ಲಿಂದ ಬಂದಿದ್ದಾನೆ, ಈ ವೇದಗಳು ಎಲ್ಲಿಂದ ಬರುತ್ತೆ, ಈ ಸೈಕ್ಲಿಕ್ ಪ್ರಾಸೆಸ್ ನಲ್ಲಿ ಅದಕ್ಕೆ ಒಂದು ಸ್ಥಾನವೇ ಇಲ್ಲದೆ ಆಗುತ್ತೆ. ಸೈಕ್ಲಿಕ್ ಪ್ರಾಸೆಸ್ ಡಸ್ನ್ ಗೆಟ್ ಫಿಟೆಡ್ ಪ್ರಾಪರ್ಲಿ. ಆ ಕಾರಣದಿಂದ ನಮಗೆ ಈ ವಿಧವಾಗಿ ಅರ್ಥ ಮಾಡಲಿಕ್ಕಿಲ್ಲ. ಯಾಕೆಂದ್ರೆ ಕರ್ಮಗಳು ಬ್ರಹ್ಮದಿಂದ ಬಂದಿದೆ, ಆ ಬ್ರಹ್ಮವು ವೇದಗಳಿಂದ ತಿಳಿಯಲ್ಪಡುತ್ತಾನೆ. ಆ ವೇದಗಳು ಹೇಗೆ ಬರುತ್ತೆ, ಆ ವೇದಗಳನ್ನು ಅಧ್ಯಯನ ಮಾಡಬೇಕಂದ್ರೆ ದೇಹ ಇರಬೇಕು. ದೇಹ ಅಂದ್ರೆ ಶರೀರ ಇರುವ ಪ್ರಾಣಿಗಳು ತಮ್ಮ ಸಾಧನಾ ಮೂಲಕವಾಗಿ ಅಲ್ಲಿ ವೇದಗಳಿಂದ ನಮಗೆ ಪರಮಾತ್ಮನ ಗೊತ್ತಾದರೆ ಆ ವೇದಗಳನ್ನು ಅಧ್ಯಯನ ಮಾಡುವವರಿಗೆ ಅವರಿಗೆ ನಮಗೆ ಆ ವೇದಗಳ ಅಧ್ಯಯನ ಮಾಡಬೇಕಂದ್ರೆ ಶರೀರ ಬೇಕಾಗಿದೆ, ಶರೀರ ಬೇಕಾಗಿದೆ. ಆ ಶರೀರ ಇರಬೇಕಂತ ಹೇಳಿದರೆ ಆ ಶರೀರ ಹೇಗೆ ಬರುತ್ತೆ, ಮತ್ತು ಅನ್ನದಿಂದ ಬರುತ್ತೆ. ಈ ವಿಧವಾಗಿ ಅನ್ನಾದ್ ಭವಂತಿ ಭೂತಾನಿ, ಆ ಶರೀರ ಬಲ್ಲಕ್ಕೆ ಮತ್ತು ನಮಗೆ ಅನ್ನ ಬೇಕು. ಈ ವಿಧವಾಗಿ ಸೈಕ್ಲಿಕ್ ಪ್ರಾಸೆಸ್ ನಮಗೆ ಉಂಟಾಗುತ್ತೆ. ಸೊ ಶರೀರ ಅನ್ನದಿಂದ ಬರುತ್ತೆ, ಅನ್ನ ನಮಗೆ ಮೇಘಗಳಿಂದ ಬರುತ್ತೆ, ಮೇಘಗಳನ್ನು ನಮಗೆ ಮೇಘಗಳು ಹೇಗೆ ಬರುತ್ತೆ, ಯಜ್ಞದಿಂದ ಬರುತ್ತೆ, ಯಜ್ಞಗಳು ಕರ್ಮದಿಂದ ಬರುತ್ತೆ, ಕರ್ಮಗಳು ಪರಮಾತ್ಮನಿಂದ ಬರುತ್ತೆ, ಪರಮಾತ್ಮ ವೇದಗಳಿಂದ ತಿಳಿಯಲ್ಪಡುತ್ತಾನೆ. ಆ ವೇದಗಳು ತಿಳಿಯಬೇಕಂದ್ರೆ ಮತ್ತು ಶರೀರವಿರಬೇಕು. ಶರೀರ ಇರುವಂತಹ ಜೀವರಾಶಿಗಳು ಆ ವೇದಗಳನ್ನು ಅಧ್ಯಯನ ಮಾಡ್ತಾರೆ. ಆ ವೇದ ಜೀವರಾಶಿಗಳ ಶರೀರ ಬೇಕಂದ್ರೆ ಮತ್ತು ಅದಕ್ಕೆ ಅನ್ನ ಬೇಕು. ಈ ವಿಧವಾಗಿ ಸೈಕ್ಲಿಕ್ ಪ್ರಾಸೆಸ್ ಎಸ್ಟಾಬ್ಲಿಷ್ ಆಯಿತು ಅಂತ ಹೇಳಿ ಈ ಜಗತ್ ಚಕ್ರವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇಲ್ಲಿ ಇಲ್ಲಿ ಇದನ್ನು ನಮಗೆ ಗೀತಾವೃತ್ತಿಯಲ್ಲಿ ರಾಯರು ಹೇಳಿದ ಮಾತುಗಳನ್ನು ಏನು ಅಂತ ನೋಡೋಣ. ಅದಕ್ಕೆ ವರ್ಣಾಶ್ರಮೋಚಿತ ಕರ್ಮಣಃ ಸರ್ವಥಾ ಕರ್ತವ್ಯತ್ವೇ ಸ್ತುತ್ಯಾದಿ ಆತ್ಮಕ ಅರ್ಥವಾದಂ ಚತುರ್ಭಿಃ ಉಕ್ತ್ವಾ ಅಧುನಾ ಜಗಚ್ಚಕ್ರ ಪ್ರವರ್ತಕತ್ವ ರೂಪಂ ಹೇತ್ವಂತರಂ ವಿಪಕ್ಷೇ ಅನರ್ಥ ಉಕ್ತ್ಯಾ ಆಹ ಅನ್ನಾದ್ ಇತ್ಯಾದಿಭಿ ತ್ರಿಭಿ ಶ್ಲೋಕೈ. ಅಂದ್ರೆ ವರ್ಣ ಆಶ್ರಮಗಳಿಗೆ ಉಚಿತವಾದಂತಹ ಯುಕ್ತವಾದಂತಹ ಕರ್ಮಗಳನ್ನು ವರ್ಣಾಶ್ರಮ ಉಚಿತ ಕರ್ಮಗಳನ್ನು ನಾವು ಮಾಡಲೇಬೇಕು. ಸರ್ವತಾ ಕರ್ತವ್ಯತ್ವ ಯಾವಾಗಲೂ ಮಾಡ್ತಾ ಇರಬೇಕು. ಆ ಕಾರಣದಿಂದ ಅದಕ್ಕೆ ಸ್ತುತ್ಯಾದಿ ಆತ್ಮಕ ಅರ್ಥವಾದಂ ಚತುರ್ಭಿಃ ಇತ್ಯಂ. ನಮಗೆ ಅರ್ಥವಾದ ಅಂದ್ರೆ ಸ್ತುತಿ ನಿಂದ ಅಂದ್ರೆ ಇದು ಮಾಡಿದರೆ ಎಷ್ಟೆಷ್ಟು ಒಳ್ಳೇದಾಗುತ್ತೆ, ಇದು ಮಾಡದೇ ಇದ್ದಿದ್ರೆ ಎಷ್ಟೆಷ್ಟು ಕೆಡು ಆಗುತ್ತೆ ಅಂತ ಹೇಳಿ ಸ್ತುತಿ ನಿಂದ ಇತ್ಯಾದಿಗಳನ್ನು ಮಾಡ್ತಾ ಮುಂಚೆ ಹೇಳಿದ. ಇದಕ್ಕೆ ಮುಂಚೆ 14ಕ್ಕೆ ಮುಂಚೆ ಬರುವಂತಹದ್ದು 10, 11, 12, 13 ಈ ಶ್ಲೋಕಗಳಲ್ಲಿ ಬರುವಂತಹ ಅದರ ಮೂಲಕವಾಗಿ ನಮಗೆ ಸ್ತುತಿ ಆದಿಗಳನ್ನು ಮಾಡಿ ಅರ್ಥವಾದವನ್ನು ಮಾಡಿ 4 ಶ್ಲೋಕಗಳಿಂದ ಅಲ್ಲಿ ಹೇಳಿ ಈವಾಗ ಅಧುನಾ ಈವಾಗ ಜಗಚ್ಚಕ್ರ ಪ್ರವರ್ತಕತ ರೂಪಂ, ಜಗಚ್ಚಕ್ರ ಈ ಸೈಕ್ಲಿಕ್ ಯೂನಿವರ್ಸಲ್ ಸೈಕ್ಲಿಕ್ ಪ್ರಾಸೆಸ್ ಅದರ ರೂಪವಾದಂತಹ ಹೇತುವಂತರಂ ಬೇರೆ ಹೇತುವನ್ನು ಒಂದನ್ನು ಹೇಳ್ತಾ ಹಾಗೆ ಇಲ್ಲದೇ ಇದ್ದರೆ ಅಂದ್ರೆ ವಿಪಕ್ಷೆ ಇಂತಹ ಈ ಜಗಚ್ಚಕ್ರ ಇಲ್ಲದೇ ಇದ್ರೆ ಬರುವ ಅನರ್ಥ ಅಂದ್ರೆ ಈ ಜಗಚ್ಚಕ್ರದಲ್ಲಿ ಪಾರ್ಟಿಸಿಪೇಟ್ ಮಾಡದೇ ಇರುವಂತ ಇದ್ದವರಿಗೆ ಬರುವ ಅನರ್ಥವನ್ನು ನಮಗೆ ಇಲ್ಲಿ ಯುಕ್ತಿಯುಕ್ತವಾಗಿ ಹೇಳ್ತಾ ಇದ್ದಾರೆ. ಅನ್ನಾದ್ ಇತ್ಯಾದಿ ತ್ರಿಭಿ ಶ್ಲೋಕ ಈ 3 ಶ್ಲೋಕಗಳಿಂದ ಈ ಅಂದ್ರೆ ಇಲ್ಲಿ 2 ಶ್ಲೋಕಗಳನ್ನು ಒಟ್ಟಿಗೆ ಸೇರಿಸಿ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ 3ನೇ ಶ್ಲೋಕದಲ್ಲಿ ಮತ್ತು ಅದರ ಒಂದು ಪ್ರಾಮುಖ್ಯವನ್ನು ಹೇಳ್ತಾ ಇದ್ದಾರೆ. ಈ 2 ಶ್ಲೋಕಗಳಲ್ಲಿ ಮುಖ್ಯವಾಗಿ ಈ ಜಗಚ್ಚಕ್ರವನ್ನು ಹೇಳಿದ್ದಾರೆ. 3ನೇ ಶ್ಲೋಕದಲ್ಲಿ ಆ ಜಗಚ್ಚಕ್ರದ ಪ್ರಾಮುಖ್ಯತೆ ಅದು ಮಾಡದೇ ಇದ್ರೆ ಏನಾಗುತ್ತೆ, ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನು 3ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಈ 3 ಶ್ಲೋಕಗಳಲ್ಲಿ ಈ ವಿಧವಾಗಿ ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ. ಅನ್ನಾದ್ ಭೂತಾನಿ ಭವಂತಿ ಅಂತ ಹೇಳಿದರೆ ಅನ್ನದಿಂದ ಭೂತ ಅಂದ್ರೆ ಇಲ್ಲಿ ಜೀವರಾಶಿಗಳಿಗೆ ಭೂತ ಅಂದ್ರೆ ಪ್ರಾಣಿಗಳು ಅಂತ ಅರ್ಥ. ಭೂತ ಅಂತ ಹೇಳಿದ್ರೆ ಪ್ರಾಣಿಗಳು. ಅನ್ನಾದ್ ಭೂತಾನಿ ಅಂದ್ರೆ ಅನ್ನದಿಂದ ಪ್ರಾಣಿಗಳು ಉಂಟಾಗುತ್ತಾರೆ ಅಂತ ಹೇಳಿದರೆ ಅರ್ಥೇನಂದ್ರೆ ರೇತೋದ್ವಾರ ಪ್ರಾಣಿನ ಉತ್ಪದ್ಯಂತೆ, ಅಂದರೆ ಅನ್ನದ ಮೂಲಕವಾಗಿ ರೇತಶಕ್ತಿ, ರೇತಶಕ್ತಿ ಅಂತ ಹೇಳಿದ್ರೆ ಮತ್ತು ರಿಪ್ರೊಡಕ್ಷನ್ ಕೆಪಾಸಿಟಿ ಅದು ಅನ್ನ ಊಟ ಮಾಡಿದ್ರೇನೆ ಬರುತ್ತೆ. ಈ ರೇತೋಶಕ್ತಿ ದ್ವಾರ ಪ್ರಾಣಿಗಳು ಉತ್ಪದ್ಯಂತೆ ಅವರು ಹುಟ್ಟುತ್ತಾರೆ. ಈ ಪ್ರಾಣಿಗಳು ಹುಟ್ಟಿದಾಗ ಪರ್ಜನ್ಯಾದಾದಿ ಪರ್ಜನ್ಯಾತ್ ಅಂದ್ರೆ ಪರ್ಜನ್ಯಾತ್ ಆದಿತ್ಯ ಅಂದ್ರೆ ಪರ್ಜನ್ಯ ಅನ್ನೋ ಶಬ್ದಕ್ಕೆ ಆದಿತ್ಯ, ಆದಿತ್ಯ ಅಂದ್ರೆ ಸೂರ್ಯ ಅಂತ ಅರ್ಥ. ಪರ್ಜನ್ಯ ಅನ್ನೋದಕ್ಕೆ ಸೂರ್ಯ ಅಂತ ಯಾಕೆ ಮಾಡಿದ್ದಾರೆ ಅಂದ್ರೆ ಪರ್ಜನ್ಯಾತ್ ಆದಿತ್ಯಾತ್ ಅನ್ನ ಸಂಭವ. ಪರ್ಜನ್ಯ ಅನ್ನೋದಕ್ಕೆ ಸೂರ್ಯ ಅಂತ ಯಾಕೆ ಅರ್ಥ ಮಾಡಿದ್ದಾರೆ ಅಂದ್ರೆ ಮೇಘಚಕ್ರ ಅಭಿಮಾನಿ ಆದಿತ್ಯ ಅಂತೇಳಿ. ಆ ಕಾರಣದಿಂದ ಮೇಘಚಕ್ರಕ್ಕೆ ಸೂರ್ಯ ಅಭಿಮಾನಿಯಾಗಿರುವ ಕಾರಣದಿಂದ ಪರ್ಜನ್ಯ ಅನ್ನೋ ಶಬ್ದಕ್ಕೆ ಆದಿತ್ಯಾತ್ ಅಂತ ಅರ್ಥ. ಆದಿತ್ಯನಿಂದ ಅನ್ನ ಸಂಭವತಿ, ಅನ್ನ ಸಂಭವ ಆಗುತ್ತೆ ಅಂದ್ರೆ ವೃಷ್ಟಿ ದ್ವಾರ ಅನ್ನ ಅನ್ನಸ್ಯ ಉತ್ಪತ್ತಿ. ವೃಷ್ಟಿ ಅಂದ್ರೆ ಮಳೆ, ಮಳೆ ಬರುವುದರ ಮೂಲಕವಾಗಿ ಅನ್ನದ ಉತ್ಪತ್ತಿ ಆಗುತ್ತೆ. ಪರ್ಜನ್ಯ ಮೇಘಚಕ್ರಾಭಿಮಾನಿ ಆದಿತ್ಯ ಯಜ್ಞಾತ್ ಭವತಿ. ಪರ್ಜನ್ಯ ಅಂದ್ರೆ ಮೇಘಚಕ್ರದ ಅಭಿಮಾನಿಯಾದಂತಹ ಆದಿತ್ಯನು ಯಜ್ಞಾತ್ ಭವತಿ, ಯಜ್ಞದಿಂದ ಇರುತ್ತಾನೆ ಬರುತ್ತಾನೆ ಉಂಟಾಗುತ್ತಾನೆ ಅಂದ್ರೆ ಏನು ಅಂತ ಹೇಳಿದರೆ ಯಜ್ಞ ಶಬ್ದ ಅತ್ರ ಆಜ್ಯಾದಿ ಹವಿಪ್ಪರ. ಯಜ್ಞ ಶಬ್ದಕ್ಕೆ ಅರ್ಥ ಏನಂದ್ರೆ ಯಜ್ಞ ಶಬ್ದಕ್ಕೆ ಇಲ್ಲಿ ಆಜ್ಯ ಅಂದ್ರೆ ಯಜ್ಞದಲ್ಲಿ ಹಾಕುವಂತಹ ತುಪ್ಪ ಮುಂತಾದವು, ಅದರ ಮೂಲಕವಾಗಿ ಹವಿಷು ಅಂತ ಹವಿಸ್ಸು ಅಂತ ಯಾವ ಆ ಹವಿಸ್ಸು ಪರವಾಗಿ ನಮಗೆ ಅರ್ಥವನ್ನು ಹೇಳಿ. ಯಜ್ಞ ಶಬ್ದಕ್ಕೆ ಹವಿಸ್ಸು, ಯಜ್ಞದಲ್ಲಿ ಹಾಕುವ ತುಪ್ಪ ಮುಂತಾದ ಹವಿಸ್ಸು ಅಂತ ಅರ್ಥ. ಆ ಹವಿಸ್ಸು ಮೂಲಕವಾಗಿ ಏನಾಗತ್ತೆ, ಯಜಮಾನ ದತ್ತಾನಾಂ, ಯಜಮಾನಿ ಅಂದ್ರೆ ಯಜ್ಞದ ಯಜಮಾನ, ಯಜ್ಞ ಮಾಡುವವನು ಕೊಟ್ಟಿರುವಂತಹ ಆಜ್ಯಾದಿ ಹವಿಷ, ತುಪ್ಪ ಮೊದಲಾದಂತಹ ಹವಿಷುಗಳ ಮೂಲಕವಾಗಿ ಉಪಬೋಧನೇನ ಆದಿತ್ಯಸ್ಯ, ಅದು ಉಪಬೋಧನ ಮಾಡು, ಅದು ದೇವತೆಗಳ ಯಜ್ಞ ಅಗ್ನಿಯನ್ನು ಮಾಡ್ತಾನೆ, ಎಲ್ಲ ದೇವತೆಗಳಿಗೆ ತಲುಪಿಸ್ತಾನೆ, ತಲುಪಿಸಿದ್ರೆ ಆದಿತ್ಯನಿಗೂ ತಲುಪಿಸ್ತಾನೆ, ಆದಿತ್ಯನಿಗೆ ಅದರ ಮೂಲಕವಾಗಿ ಒಂದು ಬಲಾದಿ ಉಪಚಯಾತ್ ನಿಮಿತ್ತಾತ್ ಉಪಚಾರೇಣ ಯಜ್ಞಾತ್ ಭವತ್ ಪರ್ಜನ್ಯ, ಆದಿತ್ಯನಿಗೆ ಒಂದು ಬಲ ಉಂಟಾಗುತ್ತೆ, ಶಕ್ತಿ ಉಂಟಾಗುತ್ತೆ. ಇದೇನ್ರಿ, ನಾವು ಮಾಡುವ ಯಜ್ಞದ ಮೂಲಕವಾಗಿ ಆದಿತ್ಯನಿಗೆ ಶಕ್ತಿ ಬರುತ್ತಾ, ಇಲ್ಲದೆ ಬರುವುದಿಲ್ಲವಾ ಅಂತ ಹೇಳಿದ್ರೆ ಹಾಗಲ್ಲ. ಇದ್ರ ಮಾಡುವುದರ ಮೂಲಕವಾಗಿ ಆ ಮಂತ್ರದ ಬಲದಿಂದ ಆ ಸೂರ್ಯನಿಗೆ ಬಹಳ ಒಂದು ಇನ್ನು ಹೆಚ್ಚಾದ ಶಕ್ತಿ ಬರುತ್ತೆ. ಆ ಕಾರಣದಿಂದ ಇದು ಉಪಚಾರಿಕವಾದ ಮಾತು, ಯಜ್ಞಾತ್ ಭವತಿ ಪರ್ಜನ್ಯ ಇತ್ಯುಚ್ಯತೆ. ಯದ್ವಾ ಪರ್ಜನ್ಯ ಶಬ್ದೇನ ಆದಿತ್ಯ ಅಭಿಮನ್ಯಮಾನಂ ಮೇಘಚಕ್ರಮೇವ ಲಕ್ಷಣಯಾವ, ಇಲ್ಲ ಅಂದ್ರೆ ಆದಿತ್ಯನಿಂದ ಅಭಿಮನ್ಯವಾದಂತಹ, ಅಂದ್ರೆ ಆದಿತ್ಯ ಸೂರ್ಯ ಯಾವುದಕ್ಕೆ ಅಭಿಮಾನಿಯಾಗಿದ್ದಾನೆ, ಮೇಘಚಕ್ರಕ್ಕೆ ಅಭಿಮಾನಿ ಇದ್ದಾನೆ. ಇಲ್ಲಿ ಪರ್ಜನ್ಯ ಅಂತ ಹೇಳಿದ್ರೆ ಆದಿತ್ಯ ಅಂತ ತಗೊಳ್ರಿ, ಇಲ್ಲ ಮೇಘಚಕ್ರ ಅಂತಲೇ ತಗೊಂಡ್ರಿ, ಕ್ಲಸ್ಟರ್ ಆಫ್ ಕ್ಲೌಡ್ಸ್ ಅದು ತಗೊಂಡು ಲಕ್ಷಣಯಾವ ಜನನಾತ್ ಪರಸಸ್ಯಾದೇಹೇ ಪರ್ಜನ್ಯೋ ಮೇಘಸಂತತಿ ಇತಿ. ಇದು ನೀವು ಹೇಗರಿ ಮೇಘಸಂತತಿ ಅಂತ ಯಾಕೆ ಅರ್ಥ ಮಾಡ್ತೀರಿ ಪರ್ಜನ್ಯ ಅನ್ನೋ ಶಬ್ದಕ್ಕೆ ಅಂತ ಹೇಳಿದರೆ, ಪರ್ಜನ್ಯ ಅಂತ ಹೇಳಿದ್ರೆ ಪರಜನ್ಯ, ಪರ ಅಂದ್ರೆ ಜನನಾತ್ ಪರ ಸಸ್ಯಾದೇಹೆ, ಪರ ಶಬ್ದಕ್ಕೆ ಸಸ್ಯಗಳು ಅಂದ್ರೆ ಧಾನ್ಯಗಳು, ಆಲ್ ಕೈಂಡ್ಸ್ ಆಫ್ ಗ್ರೀನ್ಸ್, ಅದಕ್ಕೆ ಪರ ಅಂತ ಅರ್ಥ. ಈ ಪರ ಯಾವುದರಿಂದ ಹುಟ್ಟತ್ತೋ ಅದಕ್ಕೆ ಪರ್ಜನ್ಯ, ಅಂದ್ರೆ ಈ ಮೇಘ ಸಸ್ಯಾದಿಗಳು ಯಾರಿಂದ ಉಂಟಾಗತ್ತೋ ಅವು ಮೇಘ ಸಂತತಿಗಳು ಅಂದರ್ಥ. ಇದು ನಾರದ ಪುರಾಣದಿಂದ ಹೇಳಿದಂತಹ ಕೋಟ್. ಸ್ಮೃತಿಭುಕ್ತ ಯೋಗ ವೃತ್ತಿಯಾವ ಗ್ರಾಹ್ಯಂ, ಸ್ಮೃತಿಯಲ್ಲಿ ಹೇಳಿದ್ದ ಮಾತಿನಿಂದ ಇಲ್ಲ ಯೋಗ ಯೌಗಿಕ ಅರ್ಥದಿಂದ ಬಂದ ಮಾತಿನಿಂದಾದರೂ ನಾವು ಇದು ಗ್ರಹಣ ಮಾಡಬಹುದು. ತಚ್ಚ ಯಜ್ಞಾತ್ ಭವತಿ ಹವಿರ್ಭಾಗೇನ ಸಂತುಷ್ಟಾದ್ ಆದಿತ್ಯಾದ್ ಉತ್ಪದ್ಯತೆ, ಅಂದ್ರೆ ಹವಿರ್ಭಾಗದಿಂದ ಸಂತುಷ್ಟನಾದ ಸಂತೃಪ್ತನಾದಂತಹ ಆದಿತ್ಯನಿಂದ ಬರುವಂತಹದ ಕಾರಣದಿಂದ ಆ ಯಜ್ಞದಿಂದ ನಮಗೆ ಆದಿತ್ಯ ಬಂದಾನೆ ಅಂತ ಹೇಳ್ತೀವಿ. ಅಂದ್ರೆ ಅದು ಯಜ್ಞದಿಂದ ಆದಿತ್ಯ ಸೂರ್ಯ ಬಂದಾನೆ ಅಂತ ಹೇಳಿದ್ರೆ ಅದು ಔಪಚಾರಿಕವಾದ ಮಾತು. ಅಗ್ನೌ ಪ್ರಾಸ್ತ ಆಹುತಿ ಸಮ್ಯಕ್ ಆದಿತ್ಯಂ ಉಪತಿಷ್ಠತೆ, ಆದಿತ್ಯ ಜಾಯತೆ ಋಷ್ಣಿ ನಾರದೀಯೇ. ನಾರದ ಪುರಾಣದಿಂದ ಕೋಟ್ ಹೇಳ್ತಾ ಇದ್ದಾರೆ, ಅಗ್ನೌ ಪ್ರಾಸ್ತ ಆಹುತಿ, ಅಗ್ನಿಯಲ್ಲಿ ಕೊಟ್ಟಿರುವಂತಹ ಆಹುತಿ ಅದು ಸಮ್ಯಕ್ ಚೆನ್ನಾಗಿ ಆದಿತ್ಯಂ ಉಪತಿಷ್ಠತೆ, ಆದಿತ್ಯನಿಗೆ ಶಕ್ತಿಯನ್ನು ಕೊಡುತ್ತೆ. ಆದಿತ್ಯನಿಂದ ಆದಿತ್ಯ ಜಾಯತೆ ವೃಷ್ಟಿ, ಆದಿತ್ಯನಿಂದ ಸೂರ್ಯನಿಂದ ಮಳೆ ಬರುತ್ತೆ ಅಂತೇಳಿ ನಾರದ ಪುರಾಣದಲ್ಲಿ ಹೇಳಿದ ಕೋಟ್ ಕೊಟ್ಟಿದ್ದಾರೆ. ವೃಷ್ಟಿ ವಾರ್ಷಿಕ ಮೇಘಾಚಕ್ರಂ ಜಾಯತೆ ಇತ್ಯಂತ, ವೃಷ್ಟಿ ಅನ್ನೋ ಶಬ್ದಕ್ಕೆ ಮಳೆ ಅಂತ ಅರ್ಥ ಅಂತ ಹೇಳಿದ್ರೆ ವಾರ್ಷಿಕ ವೃಷ್ಟಿ ಅನ್ನೋ ಶಬ್ದ ವಾರ್ಷಿಕ ಯಜ್ಞ ಚಕ್ರ ಮೇಘಚಕ್ರ. ಸೊ ವೃಷ್ಟಿ ಅನ್ನೋ ಶಬ್ದಕ್ಕೆ ಪ್ರತಿಯೊಂದು ವರ್ಷದಲ್ಲಿಯೂ ಇಯರ್ ಬೈ ಇಯರ್ ಟೈಮ್ ಎವ್ರಿ ಇಯರ್ ಆಯಾ ಸೀಸನ್ ವರ್ಷಕಾಲ ಬಂದಾಗ ನಮಗೆ ಆ ಮೇಘಚಕ್ರ ಮೂಲಕವಾಗಿ ಮಳೆ ಬರುತ್ತೆ. ಆ ಕಾರಣದಿಂದ ಅದಕ್ಕೆ ನಮಗೆ ವೃಷ್ಟಿ ಅಂತ ಕರೀತಾರೆ. ಯಜ್ಞೋ ದೇವತೋ ದೇವತಾ ಉದ್ದೇಶೇನ ದ್ರವ್ಯ ತ್ಯಾಗ ರೂಪೋ ಜ್ಯೋತಿಷ್ಠೋಮಾದಿ ಕರ್ಮ ಸಮುದ್ಭವ ತದಂಗ ಕ್ರಿಯೆಯ ಉತ್ಪದ್ಯತೆ. ಇದಕ್ಕೆ ಜ್ಯೋತಿಷ್ಠೋಮಾದಿಗಳು ಯಜ್ಞಗಳು ಇವೆಲ್ಲ ಮಾಡಬೇಕಂದ್ರೆ ಹೇಳಿದ್ರೆ ದ್ರವ್ಯ ತ್ಯಾಗರು ನಾವು ಅದಕ್ಕಲ್ಲಿ ದ್ರವ್ಯ ಅಂದ್ರೆ ಮೆಟೀರಿಯಲ್ ಆ ಯಜ್ಞದಲ್ಲಿ ಹಾಕಬೇಕು, ಇದೆಲ್ಲ ಹಾಕಬೇಕಂದ್ರೆ ಅದಕ್ಕೆ ಸಂಪಾದಿಸಬೇಕು. ವಿ ಹ್ಯಾವ್ ಟು ಅರ್ನ್ ದ ಮೆಟೀರಿಯಲ್ಸ್, ವಿ ಹ್ಯಾವ್ ಟು ಆರ್ಗನೈಸ್ ದಿ ಯಜ್ಞ, ಇದೆಲ್ಲ ಮಾಡಬೇಕಂದ್ರೆ ಇದು ಕರ್ಮದಿಂದಲೇ ಆಗತ್ತೆ. ಕರ್ಮ ಅದಕ್ಕೆ ಕರ್ಮ ಸಮುದ್ಭವಂ ಅಂತ ಹೇಳಿದ್ದಾರೆ. ತದಂಗ ಕ್ರಿಯೆಯ ಉತ್ಪದ್ಯತೆ, ಯಜ್ಞಾಂಗವಾದ ಕ್ರಿಯೆಗಳಿಂದ ನಮಗೆ ಯಜ್ಞ ಉಂಟಾಗುತ್ತೆ, ಅದಕ್ಕೆ ಯಜ್ಞಗಳು ಕರ್ಮ ಸಮುದ್ಭವ ಅಂತ ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಅದಾದ ಮೇಲೆ ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ, ಇಲ್ಲಿ ಕರ್ಮ ಅಂದ್ರೆ ಕರ್ಮಗಳೆಲ್ಲ ಕೂಡ ಬ್ರಹ್ಮೋದ್ಭವಂ ಅಂದ್ರೆ ಪರಬ್ರಹ್ಮಜನ್ಯಂ, ವಿದ್ಧಿ ಅಂದ್ರೆ ಜಾನೇಹಿ ತಿಳುಕೋ, ಯು ಅಂಡರ್ಸ್ಟ್ಯಾಂಡ್ ದಟ್ ಕರ್ಮ ಕಮ್ಸ್ ಫ್ರಮ್ ಬ್ರಹ್ಮ. ಬ್ರಹ್ಮ ಎಲ್ಲಿಂದ ಬರ್ತಾನೆ? ಬ್ರಹ್ಮ ಪರಬ್ರಹ್ಮ ಚ ಅಕ್ಷರ ಸಮುದ್ಭವಂ, ಅಕ್ಷರದಿಂದ ಬರ್ತಾನೆ. ಅಕ್ಷರ ಶಬ್ದಿತ ವೇದ ಅಭಿವ್ಯಂಗ್ಯಂ, ಅಕ್ಷರದಿಂದ ಅದರ ಶಬ್ದದಿಂದ ಬರುವಂತಹ ವೇದಗಳ ಅಭಿವ್ಯಂಗ್ಯ ಅಂದ್ರೆ ಅಭಿವ್ಯಕ್ತಿ ಆಗುವುದು. ವೇದಗಳು ಯಾವ ಅಕ್ಷರಗಳಿಂದ ಅಭಿವ್ಯಕ್ತವಾಗುತ್ತೋ ಆ ಅಕ್ಷರ ಸಮುದಾಯ, ಅದಕ್ಕೆ ಅಕ್ಷರ ಅನ್ನೋ ಶಬ್ದಕ್ಕೆ ವೇದಗಳು ಅಂತ ಅರ್ಥ. ವೇದೇನ ಯಥಾವತ್ ಅವಗತಮೇವ ಬ್ರಹ್ಮ ಸತ್ಕರ್ಮ ಕಾರಯತಿ ಇತಿ ಭಾವ, ಅಂದ್ರೆ ವೇದಗಳಿಂದ ಅವರವರ ಶಕ್ತಿಯನುಸಾರವಾಗಿ ತಿಳಿಯಲ್ಪಟ್ಟಿರುವಂತಹ ಪರಬ್ರಹ್ಮನು ಸತ್ಕರ್ಮಗಳನ್ನು ಆಯಾ ಭಕ್ತರಿಂದ ಅವರವರ ಯೋಗ್ಯತಾನುಸಾರವಾಗಿ ಅದನ್ನು ಮಾಡಿಸ್ತಾನೆ, ಅದಕ್ಕೆ ಕಾರಯತಿ ಇತಿ ಭಾವ. ತಾನಿ ಸ ಅಕ್ಷರಾನಿ ಭೂತವ್ಯಂಗ್ಯಾನಿ ಇತಿ, ಆ ಕಾರಣದಿಂದ ಆ ಅಕ್ಷರಗಳು ವೇದಾಕ್ಷರಗಳು ವೇದ ಶಬ್ದಗಳು ಅವು ಭೂತವ್ಯಂಗ್ಯಾನಿ ಅಂದ್ರೆ ಭೂತದಿಂದ ಅಂದ್ರೆ ಪ್ರಾಣಿಗಳಿಂದ, ವ್ಯಂಗ್ಯಾನಿ ಅಭಿವ್ಯಂಗ್ಯಾನಿ ಅಭಿವ್ಯಕ್ತಾನಿ ಪ್ರಾಣಿಗಳಿಂದ ಮ್ಯಾನಿಫೆಸ್ಟ್ ಆಗತ್ತೆ. ದೇ ಗೆಟ್ ಮ್ಯಾನಿಫೆಸ್ಟೆಡ್ ಬೈ ದಿ ಪ್ರಾಣೀಸ್. ಅದಕ್ಕೆ ಶೇಷ ಉಕ್ತಿಯ ಚಕ್ರಂ ಧ್ಯೇಯಂ. ಈ ಶೇಷ ಉಕ್ತಿಯ ಸೊ ಮಿಕ್ಕ ಮಾತುಗಳು ಅಂದ್ರೆ ಏನು ಮಿಕ್ಕ ಮಾತುಗಳು, ಈ ಕಾರಣದಿಂದ ಈ ಪ್ರಾಣಿಗಳು ಮತ್ತು ಗೋ ಬ್ಯಾಕ್ ಟು ದ ಬಿಗಿನಿಂಗ್ ಆಫ್ ದ ಸೈಕಲ್, ಆ ಪ್ರಾಣಿಗಳ ದೇಹ ಎಲ್ಲಿಂದ ಬರುತ್ತೆ, ಮಳೆಯಿಂದ ಬರುತ್ತೆ ಅಂತ ಹೇಳಿ ಈ ವಿಧವಾಗಿ ಚಕ್ರವನ್ನು ಸೈಕ್ಲಿಕ್ ಪ್ರಾಸೆಸ್ ಅನ್ನು ನಾವು ತಿಳ್ಕೋಬೇಕು. ತಸ್ಮಾತ್ ಉಕ್ತ ಪರಂಪರೆಯ ಯಜ್ಞ ಅಭಿವ್ಯಂಗ್ಯತ್ವಾತ್ ಸರ್ವಗತಂ ಬ್ರಹ್ಮ. ಆ ಕಾರಣದಿಂದ ನಮಗೆ ಉಕ್ತ ಪರಂಪರೆಯ ಈ ಹೇಳಿದಂತಹ ಚೈನ್ ಪ್ರಾಸೆಸ್ ನಿಂದ ಯಜ್ಞ ಅಭಿವ್ಯಂಗ್ಯತ್ವಾತ್ ಯಜ್ಞದಿಂದ ಅಭಿವ್ಯಕ್ತವಾದ ಕಾರಣದಿಂದ ಸರ್ವಗತಂ ಬ್ರಹ್ಮ. ಬ್ರಹ್ಮ ಸರ್ವಗತಂ ಅಂದ್ರೆ ಪರಮಾತ್ಮನು ಯಜ್ಞದಿಂದಲೇ ಅಭಿವ್ಯಕ್ತನಾಗುತ್ತಾನೆ. ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ, ಯಾವಾಗಲೂ ಯಜ್ಞದಲ್ಲಿ ಪ್ರತಿಷ್ಠಿತನಾಗಿತ್ತು ಅಂದ್ರೆ ನೆಲೆಸಿರ್ತಾನೆ ಪರಮಾತ್ಮ ಅಂತ ಹೇಳಿ ಹೇಳಲ್ಪಡುತ್ತಾನೆ ಪರಮಾತ್ಮ. ಏವಂಚ ಭಗವತೋ ಯಜ್ಞೇ ಪ್ರತಿಷ್ಠಿತತ್ವಾತ್ ಯಜ್ಞ ಅನುಷ್ಠಾನೇನ ಚಕ್ರ ಪ್ರವೃತ್ತೌ ಭೂತಸ್ಥಿತಿ ಹೇತುತ್ವ ನಿಮಿತ್ತ ಸುಕೃತಮಿವ ಭಗವದ್ ಅಭಿವ್ಯಕ್ತಿ ನಿಮಿತ್ತಂ ಚ ಸುಕೃತಂ ಭವತಿ ಇತಿ ಭಾವ. ಇದೇ ಚೆನ್ನಾಗಿದೆ ರೀ, ನೀವೆಲ್ಲ ಸೈಕ್ಲಿಕ್ ಪ್ರಾಸೆಸ್ ಹೇಳಿದ್ದೀರಾ, ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲಾನು ಇದೆ. ವಾಟ್ ಈಸ್ ಅವರ್ ಟೇಕ್ ಇನ್ ದಟ್, ವಾಟ್ ಈಸ್ ಅವರ್ ರೋಲ್ ಇನ್ ದಟ್, ವೈ ಶುಡ್ ವಿ ನೋ ಅಬೌಟ್ ಇಟ್, ವಾಟ್ ಡೂ ವಿ ಹ್ಯಾವ್ ಟು ಡೂ ವಿತ್ ಇಟ್, ನಮಗೆ ಅದಕ್ಕೆ ಏನು ಸಂಬಂಧ, ನಾವು ಅದನ್ನು ತಿಳ್ಕೊಂಡು ಮಾಡಬೇಕಾಗಿದ್ದೇನಿದೆ ಅಂತ ನಮಗೆ ಪ್ರಶ್ನೆ ಬರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಏವಂಚ ಭಗವತೋ ಯಜ್ಞೇ ಪ್ರತಿಷ್ಠಿತತ್ವಾತ್ ಪರಮಾತ್ಮ ಯಜ್ಞದಲ್ಲಿಯೇ ನೆಲೆಸಿದ್ದಾನೆ, ಅಂತಹ ಯಜ್ಞವನ್ನು ಅನುಷ್ಠಾನ ಮಾಡಿದರೆ ಚಕ್ರ ಪ್ರವೃತ್ತವು ನಾವು ಚಕ್ರದಲ್ಲಿ ಪ್ರವೇಶ ಮಾಡಿದಂತಾಗುತ್ತೆ. ದೋಸ್ ಹೂ ಟೇಕ್ ಪಾರ್ಟ್ ಇನ್ ದಿಸ್ ಯಜ್ಞ ಪ್ರಾಸೆಸ್ ಇನ್ ವಿಚ್ ದ ಪರಮಾತ್ಮ ಈಸ್ ರೆಸಿಡೆಂಟ್ ಈಸ್ ಪ್ರೆಸೆಂಟ್ ಹೀಸ್, ಅಂತಹ ಯಜ್ಞದಲ್ಲಿ ಯಾರು ಪಾಲ್ಗೊಳ್ತಾರೋ, ಯಾರು ಪಾರ್ಟೇಕ್ ಮಾಡ್ತಾರೋ, ಯಾರು ಅದರಲ್ಲಿ ಒಂದು ಭಾಗವಹಿಸ್ತಾರೋ, ಅಂತಹ ಅವರು ಭೂತಸ್ಥಿತಿ ಹೇತುತ್ವ ನಿಮಿತ್ತ ಸುಕೃತಮೇವ. ಅವರು ಪ್ರಾಣಿಗಳ ಈ ಸೈಕ್ಲಿಕ್ ಪ್ರಾಸೆಸ್ ಅಂದ್ರೆ ಇಷ್ಟು ಒಂದು ಸೈಕ್ಲಿಕ್ ಪ್ರಾಸೆಸ್ ನಲ್ಲಿ ಒಂದು ಭಾಗವಹಿಸಿದ್ದಕ್ಕೆ ಅಂತಹ ದೊಡ್ಡ ಪುಣ್ಯ ಬರುತ್ತೆ ಅವರಿಗೆ. ಸೊ ದೋಸ್ ಹು ಟೇಕ್ ಪಾರ್ಟ್ ಇನ್ ದಿಸ್ ಯಜ್ಞ ಸೈಕ್ಲಿಕ್ ಪ್ರಾಸೆಸ್, ಹೇಗೆ ನಾವು ಸೈಕ್ಲಿಕ್ ಪ್ರಾಸೆಸ್ ನಲ್ಲಿ ಭಾಗವಹಿಸಬೇಕು, ನಾವು ನಮಗೆ ವಿಹಿತವಾದ ಯಜ್ಞಗಳನ್ನು ಮಾಡಬೇಕು. ಯಜ್ಞಗಳಂದ್ರೆ ಅನೇಕ ವಿಧವಾದ ಜ್ಯೋತಿಷ್ಠೋಮಾದ ಯಜ್ಞಗಳು ಮಾತ್ರವೇ ಯಜ್ಞ ಅಲ್ಲ, ಯಜ್ಞಗಳು ಮೂರು ವಿಧವಾದ ಯಜ್ಞಗಳಿದೆ, ಮಾನಸಿಕ ವಾಚಿಕ ಕಾಯಿಕ ಯಜ್ಞಗಳು. ಕಾಯಿಕ ಯಜ್ಞಗಳು ಮುಖ್ಯವಾಗಿ ಮಾಡಬೇಕು, ಅಷ್ಟೇ ಅಲ್ಲದೆ ಮಾನಸಿಕ ವಾಚಿಕ ಯಜ್ಞಗಳು ಕೂಡ ಮಾಡಬೇಕು. ಅದರ ಬಗ್ಗೆ ಇನ್ನೂ ವಿಸ್ತಾರವಾದ ಮಾತುಗಳು ಮುಂಚೆ ಬರುತ್ತೆ. ಸೊ ಒಟ್ಟಿಗೆ ನಾವು ಯಜ್ಞಗಳೆಲ್ಲ ಮಾಡಬೇಕು. ಈ ವಿಧವಾಗಿ ಈ ಯಜ್ಞಗಳಲ್ಲಿ ಭಾಗವಹಿಸಿದ ಪುಣ್ಯವೂ ನಮಗೆ ಬರುತ್ತೆ. ಅಷ್ಟೇ ಅಲ್ಲದೆ ಭಗವದ್ ಅಭಿವ್ಯಕ್ತಿ ನಿಮಿತ್ತಂ ಚ ಸುಕೃತಂ ಭವತಿ ಇತಿ. ಪರಮಾತ್ಮ ನಾವು ಈ ಯಜ್ಞದಲ್ಲಿ ಭಾಗವಹಿಸುವುದರ ಮೂಲಕವಾಗಿ ಪರಮಾತ್ಮ ಸಂತುಷ್ಟನಾಗಿ ನಮ್ಮಿಂದ ಕರ್ಮಗಳನ್ನು ಮಾಡಿಸಿ ನಮ್ಮಿಂದ ಯಜ್ಞಗಳನ್ನು ಮಾಡಿಸಿದರೆ ಅದರ ಮೂಲಕವಾಗಿ ನಾವು ಪರಮಾತ್ಮನನ್ನು ವೇದಗಳಿಂದ ಅಭಿವ್ಯಕ್ತಗೊಳಿಸಿದಂತಹ ಒಂದು ಪುಣ್ಯವೂ ಉಂಟಾಗುತ್ತೆ. ಅದಕ್ಕೆ ಭಗವದ್ ಅಭಿವ್ಯಕ್ತಿ ನಿಮಿತ್ತಂ ಚ ಸುಕೃತಂ ಭವತಿ, ಪರಮಾತ್ಮನನ್ನು ತಿಳ್ಕೊಳ್ಳುವುದು, ಪರಮಾತ್ಮನನ್ನು ಅಭಿವ್ಯಕ್ತಿಗೊಳಿಸುವುದು, ಅಂತಹ ಒಂದು ಸುಕೃತ ಪುಣ್ಯವೂ ನಮಗೆ ಉಂಟಾಗುತ್ತೆ. ಎರಡು ವಿಧವಾದ ಪುಣ್ಯಗಳು ನಮಗೆ ಉಂಟಾಗುತ್ತೆ. ಒಂದು ಭಾಗವಹಿಸಿ ಈ ಜಗಚ್ಚಕ್ರವನ್ನಲ್ಲಿ ನಾವು ಭಾಗವಹಿಸುವಂದ್ರೇನು, ದ ಸೈಕ್ಲಿಕ್ ಪ್ರಾಸೆಸ್ ಗೋಯಿಂಗ್ ಆನ್, ನಾವೇನು ಮಾಡ್ತೀವಿ, ವಿ ಆರ್ ಜಸ್ಟ್ ಟೈನಿ ಪೀಪಲ್, ವಾಟ್ ಕೆನ್ ವಿ ಡೂ ಅಂತ ಹೇಳಿದ್ರೆ ನಮ್ಮ ಟೈನಿ ಪಾರ್ಟೇ ನಾವು ವಹಿಸಬೇಕು. ಸೊ ಅವರ್ ಟೈನಿ ಪಾರ್ಟ್ ವಾಟ್ ಎವರ್ ಇಟ್ ಈಸ್ ದಟ್ ಸ್ಮಾಲ್ ಬೀಡ್ ಇದ್ದಂತೆ ನಾವು ನಮಗೆ ಕೈಲಾದಷ್ಟು ನಾವು ಮಾಡಲೇಬೇಕು. ಅದಕ್ಕೆ ಈ ವಿಧವಾಗಿ ಮಾಡಿದರೆ ಎರಡು ವಿಧವಾದ ಪುಣ್ಯಗಳು, ಒಂದು ಆ ಜಗಚ್ಚಕ್ರ ನಿರ್ವಾಹಕ ಪುಣ್ಯ, ಎರಡನೇದು ಭಗವಂತನ ಅಭಿವ್ಯಕ್ತಿ ಗೊಳಿಸುವಂತಹ ಪುಣ್ಯ, ಈ ಎರಡು ಪುಣ್ಯಗಳು ಕೂಡ ನಮಗೆ ಉಂಟಾಗುತ್ತೆ ಅಂತ ಹೇಳಿ ನಮಗಿಲ್ಲಿ ಹೇಳಿದ್ದಾರೆ. ಇದಾದ ಮೇಲೆ ಈ ಯಜ್ಞವನ್ನು ಮಾಡಿದರೆ ನಮಗೆ ಬರುವ ಫಲ, ಮಾಡದೇ ಇದ್ರೆ ಬರುವ ಪಾಪ ಇತ್ಯಾದಿಗಳನ್ನು ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳಿದ್ದಾರೆ. ಆ ಶ್ಲೋಕದ ಭಾವವನ್ನು ಮಾತ್ರ ನೋಡಿಬಿಟ್ಟು ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು ವಿಲ್ ಕಮ್ ಬ್ಯಾಕ್ ಟು ದ ಭಾಷೆ ದಾಖಲೆ ಬರೋಣ. ಇಲ್ಲಿ ಏವಂ ಪ್ರವರ್ತಿತಂ ಚಕ್ರಂ ನಾನು ವರ್ತೇತಿಹಯ ಅಘಾಯಿರಿಂದ್ರಿಯಾರಾಮೋ ಮೋಘಂ ಪಾರ್ಥಸದೀವತಿ ಅಂತ ಹೇಳಿ ಈ ವಿಧವಾಗಿ ಪ್ರವರ್ತಿತವಾದ ನಡೆಯುವಂತಹ ಈ ಜಗಚ್ಚಕ್ರ ಯಾವುದಿದೋ, ಚಕ್ರಂ ಪ್ರವರ್ತಿತಂ ಚಕ್ರಂ ಈ ಸೈಕ್ಲಿಕ್ ಪ್ರಾಸೆಸ್ ಯಾವುದಿದೋ ಅದನ್ನು ನ ಅನುವರ್ತಯತಿ ಹಿ ಇಹ ಯಹ ಇಹ ಈ ಪ್ರಪಂಚದಲ್ಲಿ ಈ ಜಗತ್ತಿನಲ್ಲಿ ಈ ಭೂಮಿಯಲ್ಲಿ ಈ ಸೃಷ್ಟಿಯಲ್ಲಿ ಇಲ್ಲಿ ಈ ದೇಹದಲ್ಲಿ ನಮಗೆ ಕೊಟ್ಟಂತಹ ಈ ಸಾಧನಾ ಪ್ರಪಂಚದಲ್ಲಿ ಇಲ್ಲಿ ಯಾರಾದರೆ ಯಹ ಯಾರಾದರೆ ನ ಅನುವರ್ತಯತಿ ಅನುಸೃತ್ಯ ನ ವರ್ತಯತಿ ಈ ಯಜ್ಞವನ್ನು ತಿಳುಕೊಂಡು ಅದರ ಜ್ಞಾನವನ್ನು ಅರ್ಥ ಮಾಡಿಕೊಂಡು ಅದರಲ್ಲಿ ಅನುವರ್ತನೆ ಮಾಡುವುದು ಅಂದ್ರೆ ವಿ ಗೋ ಅಲಾಂಗ್ ವಿತ್ ದ ಸೈಕ್ಲಿಕ್ ಪ್ರಾಸೆಸ್. ನಾವೇನು ಅದನ್ನು ವಿ ಆರ್ ನಾಟ್ ಲೈಕ್ ಗ್ರೇಟ್ ಪಾರ್ಟೇಕ್, ನಮ್ಗೆ ಅದ್ರಲ್ಲಿ ಮೇನ್ ಕಂಡಕ್ಟರ್ಸ್ ಎಲ್ಲ ಪರಮಾತ್ಮ ಮಾಡ್ತಾ ಇದ್ದಾನೆ, ದೇವತೆಗಳೆಲ್ಲ ಮಾಡ್ತಾ, ಎಲ್ಲರೂ ಮಾಡ್ತಾ ಇದ್ದಾರೆ. ನಾವು ನಮ್ಮ ಚಿಕ್ಕ ಪಾತ್ರೆಯನ್ನು ನಾವು ವಹಿಸಬೇಕು. ಅದಕ್ಕೆ ಯಾರು ಈ ವಿಧವಾಗಿ ಅನುವರ್ತನೆ ಅಂದರೆ ಅನುಸೃತಿಯ ವರ್ತನೆ ಅದನ್ನು ಅನುಸರಿಸಿ ಯಾರು ಪ್ರವರ್ತನೆ ಮಾಡುವುದಿಲ್ಲವೋ ಅವನು ಅಘಾಯುಃ ಇಂದ್ರಿಯಾರಾಮಃ ಮೋಘಂ ಪಾರ್ಥ ಸಜೀವತಿ. ಮೋಘಂ ವ್ಯರ್ಥಂ ಪಾರ್ಥ ಸಜೀವತಿ ಪಾರ್ಥಯೇ ಅರ್ಜುನನೇ ಸ ಅಂತಹ ಮನುಷ್ಯ ಮೋಘಂ ಜೀವತಿ ವ್ಯರ್ಥ ಜೀವನವನ್ನು ಮಾಡ್ತಾ ಇದ್ದಾನೆ. ಹೇಗೆ ಅಘಾಯುಃ ಇಂದ್ರಿಯಾರಾಮಃ ಅಘಾ ಆಯುಃ ಅಘ ಅಂದ್ರೆ ಪಾಪ ಅಂತ ಆಯು ಅಂದ್ರೆ ಆಯುಷ್ ಅಘಾಯುಃ ಪಾಪದ ಆಯುಷ್ ಅಂದ್ರೆ ಪಾಪದ ನಿಮಿತ್ತವಾದ ಆಯುಷ್ ಕೇವಲ ಪಾಪವನ್ನೇ ಮಾಡುವುದಕ್ಕಾಗಿ ಕೊಟ್ಟಿರುವಂತಹ ಆಯುಷ್ ಆಗತ್ತೆ ಅವನದು ಅದಕ್ಕೆ ಅವನು ಅಘಾಯು ಆಗುತ್ತಾನೆ. ಇಂದ್ರಿಯಾರಾಮಃ ಇಂದ್ರಿಯಗಳ ಆರಾಮ ಅಂದ್ರೆ ಇಂದ್ರಿಯದಲ್ಲಿಯೇ ಆ ಸಮಂತಾತ್ ರಾಮ ರಮಣತ್ವ ಅಂದ್ರೆ ಕೇವಲ ಭಗವಂತನ ಧ್ಯಾನ ಯಾವತ್ತೂ ಯಾವ ಕ್ಷಣವೂ ಮಾಡದೆ ಕೇವಲ ಇಂದ್ರಿಯ ಧನ್ಯವಾದಗಳಿಗೆ ಮಾತ್ರವೇ ಬಲಿಯಾಗಿ ಇಂದ್ರಿಯಾರಾಮದನಾಗಿರ್ತಾನೆ. ಅಂತಹ ಮನುಷ್ಯ ಈ ಚಕ್ರದಲ್ಲಿ ಭಾಗವಹಿಸದೇ ಇದ್ದರೆ ಅವನ ಜೀವನವೇ ವ್ಯರ್ಥವಾಗುತ್ತೆ ಅಂಥೇಳಿ ಇಲ್ಲಿ ಆ ಚಕ್ರದಲ್ಲಿ ಪ್ರತಿಯೊಬ್ಬರೂ ತಿಳ್ಕೊಂಡು ಅರ್ಥ ಮಾಡಿಕೊಂಡು ಆ ಚಕ್ರದಲ್ಲಿ ಪ್ರವೇಶ ಮಾಡಿ ಅವರು ಆ ಚಕ್ರವನ್ನು ಅನುವರ್ತನೆ ಅನುಸರಿಸಿ ವರ್ತನೆ ಪ್ರವರ್ತನೆ ಮಾಡಬೇಕು ಅನ್ನುವ ಒಂದು ಸಂದೇಶವನ್ನು ಇಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ಇವತ್ತು ಇಲ್ಲಿಗೆ ಇದನ್ನು ಮುಗಿಸೋಣ. ವಿಲ್ ಕಂಟಿನ್ಯೂ ನೆಕ್ಸ್ಟ್ ಕ್ಲಾಸ್ನಲ್ಲಿ ಇದನ್ನು ಕಂಟಿನ್ಯೂ ಮಾಡೋಣ. ಅಲ್ಲಿವರೆಗೆಲ್ಲ ನಮಸ್ಕಾರ. ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾವ ಅನಸು ಸ್ವಭಾವ ಕರೋಮಿ ಇತಿ ಸರ್ವಸ್ಮೈ ಶ್ರೀಮನ್ನಾರಾಯಣಾಯ ಸಮರ್ಪಯಾಮಿ. ಅಂದ್ರೆ ನಾವು ಯಜ್ಞದಲ್ಲಿ ಹವಿಸ್ಸನ್ನು ಕೊಡುವುದರ ಮೂಲಕವಾಗಿ ಅದನ್ನು ಆ ಅಗ್ನಿದೇವರು ಏನು ಮಾಡ್ತಾರೆ ಅದಕ್ಕೆ ಹವ್ಯವಾಹ ಅಂತ ಕರೀತಾರೆ. ಅಗ್ನಿದೇವರಿಗೆ ಹವ್ಯವಾಹ ಅಂತ ಕರೆಯಲ್ಪಡುವಂತಹ ಅಗ್ನಿದೇವರು ಏನು ಮಾಡ್ತಾರೆ ಎಲ್ಲ ದೇವತೆಗಳಿಗೂ ಆ ಹವಿರ್ಭಾಗವನ್ನು ಮುಟ್ಟಿಸ್ತಾರೆ. ಆ ಮುಟ್ಟಿಸಿದಾಗ ಆದಿತ್ಯನಿಗೂ ಆದಿತ್ಯನ ಭಾಗವನ್ನು ಮುಟ್ಟಿಸ್ತಾರೆ. ಆದಿತ್ಯನಿಗೆ ಆ ಹವಿರ್ಭಾಗ ಹೋಗಿ ಸೇರಿದಾಗ ಅದರ ಮೂಲಕವಾಗಿ ಆ ಯಜ್ಞ ಭಾಗದಲ್ಲಿ ನಿಜವಾಗಿ ನಾವು ಕೊಟ್ಟ ಆ ತುಪ್ಪದ ಒಂದು ಶಕ್ತಿಯ ಆದಿತ್ಯನಿಗೆ ಬೇಕಾಗಿದೆ ಅಂತಲ್ಲ, ಅಲ್ಲಿ ಇರುವ ಮಂತ್ರ ಬಲ, ಆ ಮಂತ್ರದಲ್ಲಿ ಅಂತರ್ಗತನಾಗಿರುವ ಪರಮಾತ್ಮನ ಬಲ, ಆ ಪರಮ ಆ ಮಂತ್ರದಲ್ಲಿಯೂ ಆ ಹವಿಷ್ಯನಲ್ಲಿಯೂ ಅಂತರ್ಗತನಾಗಿರುವ ಪರಮಾತ್ಮನ ಶಕ್ತಿ ಹೋಗಿ ಆದಿತ್ಯನಿಗೆ ಪೋಷಕವಾಗುತ್ತೆ. ಆದಿತ್ಯ ಆ ಪರಮಾತ್ಮ ಕೊಟ್ಟಿರುವಂತಹ ಆ ಶಕ್ತಿಯಿಂದ ತಾನು ಇನ್ನೂ ಬಲವನ್ನು ಹೊಂದಿ ಆ ಮಳೆಗಳನ್ನು ಉಂಟು ಮಾಡಿಸಿ ಆ ಮಳೆಗಳ ಮೂಲಕವಾಗಿ ನಮಗೆ ಅನ್ನವನ್ನು ಉಂಟು ಮಾಡಿಸ್ತಾನೆ. ಸೊ ಯಜ್ಞದಿಂದ ಆದಿತ್ಯನಿಗೆ ಬಲ, ಆ ಯಜ್ಞದಿಂದ ಬಲ ಅಂತ ಹೇಳಿದ್ರೆ ಆ ಯಜ್ಞದಲ್ಲಿ ಯಜ್ಞ ನಾಮಕನಾದ ಪರಮಾತ್ಮ ಇದ್ದಾನೆ. ಆ ಯಜ್ಞ ಹವಿಷ್ಯನಲ್ಲಿ ಅಂತರ್ಗತನಾಗಿ ಪರಮಾತ್ಮ ಹವಿರ್ನಾಮಕ ಪರಮಾತ್ಮ ಇದ್ದಾನೆ. ನಮ್ಮ ನಾವು ಹೇಳುವ ಮಂತ್ರಗಳಲ್ಲಿ ಆ ಮಂತ್ರಗಳಲ್ಲಿ ಕೂಡ ಪರಮಾತ್ಮ ಅಂತರ್ಗತನಾಗಿದ್ದಾನೆ. ಆ ಮಂತ್ರದ ಬಲದಿಂದ ಆದಿತ್ಯನಿಗೆ ಶಕ್ತಿ ಉಂಟಾಗಿ ಆದಿತ್ಯ ಯಜ್ಞ ಮೇಘಗಳನ್ನು ಉಂಟು ಮಾಡಿಸಿ ಮಳೆ ಬರುವಂತೆ ಮಾಡಿ ಆ ಮಳೆ ಮೂಲಕವಾಗಿ ಅನ್ನ ಬೆಳೆಯುವಂತೆ ಮಾಡಿ ಆ ಅನ್ನದ ಮೂಲಕವಾಗಿ ದೇಹ ಶರೀರ ಧಾರಣೆ ಶರೀರ ಪೋಷಣೆ ಆಗುವಂತೆ ಮಾಡಿ ಆ ಶರೀರದ ಮೂಲಕವಾಗಿ ವೇದಾಧ್ಯಯನಗಳನ್ನು ಮಾಡಿ ಮತ್ತು ನಾವು ವೇದಗಳನ್ನು ಪಠನ ಮಾಡಿ ಅದರಿಂದ ಆ ವೇದಗಳಿಂದ ಮತ್ತು ಪರಮಾತ್ಮ ಅಭಿವ್ಯಕ್ತನಾಗುತ್ತಾನೆ. ಪರಮಾತ್ಮ ಅಭಿವ್ಯಕ್ತನಾಗಿ ಅವನು ಕರ್ಮಗಳನ್ನು ಮಾಡಿಸ್ತಾನೆ. ಕರ್ಮಗಳನ್ನು ಮಾಡಿಸಿದ ಯಜ್ಞ ನಡೆಯುತ್ತೆ. ಯಜ್ಞಗಳು ನಡೆದರೆ ಯಜ್ಞದ ಬಲ ಮಂತ್ರದ ಬಲದಿಂದ ಆದಿತ್ಯನಿಗೆ ಪೋಷಣೆ ಬರುತ್ತೆ. ಆದಿತ್ಯನಿಗೆ ಪೋಷಣೆ ಬಂದರೆ ಮತ್ತು ಆದಿತ್ಯ ಮಳೆಗಳನ್ನು ಮಾಡಿಸ್ತಾನೆ. ಮಳೆ ಬಂದರೆ ಮತ್ತು ಅದರ ಮೂಲಕವಾಗಿ ದೇಹಗಳು ಶರೀರ ಪೋಷಣೆ ಆಗುತ್ತೆ ಅಂತೇಳಿ ಆ ಸೈಕ್ಲಿಕ್ ಪ್ರಾಸೆಸ್ ಹಾಗೆ ಹೋಗ್ತಾ ಇರುತ್ತೆ.
ಹಾಗಾದ್ರೆ ಈಗ ಹೇಳಿದಾಗೆ ಆದಿತ್ಯ ನಾವು ಮಾಡಿದ ಯಜ್ಞದ ಪೋಷಣೆ ಬರುತ್ತೆ ಅಂದ್ರೆ ನಾವು ಯಜ್ಞ ಮಾಡದೇ ಇದ್ರೆ ಆದಿತ್ಯ ಪೋಷಣೆ ಬರಲ್ಲ ಅಂತ
ಅದು ನೀನ್ ಅರ್ಥ ಆಗಿಲ್ಲ ಅಂದ್ರೆ ನೀನ್ ಏನ್ ಹೇಳ್ತಾ ಇದ್ರೆ ನಾವು ಒಬ್ಬರೇ ಯಜ್ಞ ಮಾಡೋರು ಅಂತ ನೀನ್ ತಿಳ್ಕೊಂಡೆ. ಅದಕ್ಕೆ ನಾನು ಹೇಳಿದ ಯಜ್ಞಗಳು ಅನೇಕ ವಿಧವಾದ ಯಜ್ಞಗಳಿದೆ ಅಂತ ಹೇಳಿ. ನಾನು ನೀನು ಇಲ್ಲ ಒಂದು 10 ಜನ ಯಾವ ಯಜ್ಞಗಳನ್ನು ಮಾಡದೇ ಇದ್ರು ಕೂಡ ಆದಿತ್ಯನಿಗೆ ಏನು ಕುಂದು ಆಗೋದಿಲ್ಲ. ಆದ್ರೆ ಅದರ ನಾವು ಮಾಡದೇ ಇದ್ರೆ ನಮಗೆ ಪಾಪ ಬರುತ್ತೆ ಅಷ್ಟೇ ಹೊರತು ನಾವು ಮಾಡುವುದರ ಮೂಲಕವಾಗಿಯೇ ಆದಿತ್ಯನಿಗೆ ಪೋಷಣೆ ಅಲ್ಲ. ಅನೇಕ ಮಂದಿ ದೇವತೆಗಳು ಮಾಡ್ತಾ ಇದ್ದಾರೆ ಯಜ್ಞಗಳು, ಚಕ್ರವರ್ತಿಗಳು ಮಾಡ್ತಾ ಇದ್ದಾರೆ. ಅನೇಕ ಮಂದಿ ನಮಗೆ ಕಣ್ಣಿಗೆ ಗೋಚರವಾಗದೇ ಇರುವ ಜೀವರಾಶಿಗಳು ಕೂಡ ಎಷ್ಟೋ ಜನ ಇದ್ದಾರೆ. ಅವರೆಲ್ಲ ಕೂಡ ಏನು ಮಾಡ್ತಾ ಇದ್ದಾರೆ? ಕಾಯಿಕ ವಾಚಿಕ ಮಾನಸಿಕ ಯಜ್ಞಗಳೆಲ್ಲ ನಡೀತಾ ಇದೆ. ಅದೆಲ್ಲ ಎಲ್ಲದರ ಒಳಗೆ ಅಂತರ್ಗತನಾಗಿರುವ ಪರಮಾತ್ಮನ ರೂಪಗಳ ಮೂಲಕವಾಗಿ ಆದಿತ್ಯನಿಗೆ ಪೋಷಣೆ ಬರುತ್ತೆ. ಹೊರತು ನಾವು ಒಂದು 100 ಜನ 1000 ಜನ ಯಜ್ಞ ಮಾಡದೇ ಇದ್ರೆ ಆದಿತ್ಯನಿಗೆ ಕುಂದು ಬರುತ್ತೆ, ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ ಶಕ್ತಿ ಅಂತ ಅರ್ಥ ತಿಳ್ಕೋಬಾರದು. ಸೊ ನಾವು ಮಾಡುವುದು ನಮ್ಮ ನಮ್ಮ ರೋಲ್, ಅದಕ್ಕೆ ಹೇಳೋದು ನಾನು ಟೈನಿ ರೋಲ್ ಇದ್ರು ಕೂಡ ಆ ಟೈನಿ ರೋಲ್ ನಾವು ಮಾಡಲೇಬೇಕು ಅಂತ ಹೇಳಿ. ಆ ಟೈನಿ ರೋಲ್ ಇಲ್ಲದೆ ಇದ್ರೆ ಆದಿತ್ಯನಿಗೆ ಏನು ಕುಂದು ಬರೋದಿಲ್ಲ, ಅದರ ಮೂಲಕವಾಗಿ ಕುಂದು ಬರುವುದು ನಮಗೆ ಕುಂದು ಬರುತ್ತೆ. ವಿ ಆರ್ ದ ಒನ್ಸ್ ವಿ ಆರ್ ಗೆಟಿಂಗ್ ಹಾರ್ಮ್ಡ್. ಸೊ ಆದಿತ್ಯನಿಗೆ ಇಲ್ಲಿ ನಮ್ಮ ಕಣ್ಣಿಗೆ ಕಾಣಿಸುವ ಕೆಲವು ಜೀವರಾಶಿಗಳು ಮಾಡುವ ಯಜ್ಞಗಳಿಂದಲೇ ಆದಿತ್ಯನಿಗೆ ಬಲ ಬರುತ್ತೆ ಅಂತ ತಿಳ್ಕೋಬಾರದು. ನಮ್ಮ ಕಣ್ಣಿಗೆ ಗೋಚರದಾಗದೇ ಇರುವಂತಹ ಅನೇಕ ಜೀವರಾಶಿಗಳಿದ್ದಾರೆ, ಅನೇಕ ಮಂದಿ ದೇವತೆಗಳಿದ್ದಾರೆ, ಋಷಿಗಳಿದ್ದಾರೆ, ಗಂಧರ್ವರಿದ್ದಾರೆ, ಎಲ್ಲರೂ ಇದ್ದಾರೆ. ಅವರವರವರು ಆ ಯಜ್ಞಗಳನ್ನು ಮಾಡ್ತಾನೆ ಇದ್ದಾರೆ, ಅದರ ಮೂಲಕವಾಗಿ ಆದಿತ್ಯನಿಗೆ ಬೇಕಾದಷ್ಟು ಪೋಷಣೆ ಸಿಗ್ತಾನೆ ಇದೆ.
ಸರ್, ಇನ್ನು ಒಂದೇ ಒಂದು ಪ್ರಶ್ನೆ, ಈಗ ಬ್ರಹ್ಮ ಶಬ್ದಕ್ಕೆ ಇದು ಇಲ್ಲಿ ಚತುರ್ಮುಖ ಬ್ರಹ್ಮ ಅಂತ ತಗೋಬೇಕಾ ಅಥವಾ ಪರಮಾತ್ಮ ಅಂತ ತಗೋಬೇಕಾ?
ಎಲ್ಲ ಪರಮಾತ್ಮನೇ. ಚತುರ್ಮುಖ ಬ್ರಹ್ಮ ಕೂಡ ನಮ್ಮ ಜೀವರಾಶಿಗಳಲ್ಲಿ ಒಬ್ಬನು. ಇಲ್ಲಿ ಜೀವ ಪ್ರಜಾ ಭೂತಾನಿ ಅಂತ ಹೇಳಿದ್ರ ಭೂತ ಪ್ರಾಣಿಗಳು, ಅದರಲ್ಲಿ ಕೂಡ ಚತುರ್ಮುಖ ಬ್ರಹ್ಮ ಬಂದ್ಬಿಡ್ತಾನೆ. ಸೊ ಅಲ್ಲಿ ಭೂತಾನಿ ಪರ್ಜನ್ಯಾದ್ಭವಂತಿ ಭೂತಾನಿ ಭೂತಾನಿ ಅಂದ್ರೆ ಪ್ರಾಣಿಗಳು ಅಂತ ಹೇಳಿದ್ರೆ ಅಲ್ಲಿ ಚತುರ್ಮುಖ ಬ್ರಹ್ಮನ ಅಲ್ಲೇ ಸೇರಿಬಿಟ್ಟ. ಸೊ ಇಲ್ಲಿ ಬ್ರಹ್ಮ ಶಬ್ದಕ್ಕೆ ಪರಬ್ರಹ್ಮ ಅಂತಲೇ ಅರ್ಥ.
ಸರಿ, ಸಮಾಧಾನ.